ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 8/2/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಶ್ವರನ ಸೇವಾದಾರಿಗಳಾದಂತಹ ನೀವು ಸತ್ಯವಾದಂತಹ ರಕ್ಷಣಾ ದಳದ ಯೋಧರಾಗಿದ್ದೀರಾ. ನೀವೀಗ ಎಲ್ಲರಿಗೂ ಶಾಂತಿಯ ರಕ್ಷಣೆಯನ್ನು ನೀಡಬೇಕು. ಇಂದಿನ ಪ್ರಶ್ನೆಯಾಗಿದೆ, ಯಾವಾಗ ಯಾರಾದರೂ ಮಕ್ಕಳಾದ ನಿಮ್ಮ ಸಮ್ಮುಖದಲ್ಲಿ ಶಾಂತಿಯ ರಕ್ಷಣೆಯನ್ನು ಬೇಡುತ್ತಾರೋ ಆಗ ಅವರಿಗೆ ನೀವು ಯಾವ ಮಾತನ್ನು ತಿಳಿಸಬೇಕು? ಉತ್ತರ, ನೀವು ಅವರಿಗೆ ತಿಳಿಸಬೇಕು. ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ, ನಿಮಗೆ ಇಲ್ಲಿ ಈಗಲೇ ಶಾಂತಿ ಬೇಕೇನು? ಇದು ಶಾಂತಿಧಾಮ ಅಲ್ಲ. ಶಾಂತಿ ಶಾಂತಿಧಾಮದಲ್ಲಿ ಮಾತ್ರ ಇರಲು ಸಾಧ್ಯ. ಆ ಶಾಂತಿಧಾಮಕ್ಕೆ ಮೂಲವತನ ಎಂದು ಕರೆಯಲಾಗುತ್ತದೆ. ಆತ್ಮ ಎಲ್ಲಿಯವರೆಗೂ ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ, ಅಂದರೆ ಆತ್ಮ ಅಶರೀರ ರೂಪದಲ್ಲಿ ಇರುತ್ತದೆಯೋ, ಆಗ ಆತ್ಮ ಶಾಂತಿಯಲ್ಲಿ ಇರುತ್ತದೆ. ಸತ್ಯಯುಗದಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇರುತ್ತದೆ. ಪರಮಾತ್ಮ ತಂದೆ ಬಂದು ಈಗ ನಮಗೆ ಶಾಂತಿಯ ಆಸ್ತಿಯನ್ನು ನೀಡುತ್ತಾರೆ ಅಂದ ಮೇಲೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ನೀವು ಶಾಂತಿಯನ್ನು ಬೇಡುವಂತಹ ಆತ್ಮರಿಗೆ ತಿಳಿಸಬೇಕು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಎಲ್ಲಾ ಮನುಷ್ಯರಿಗೂ ಗೊತ್ತಿದೆ, ನನ್ನ ಶರೀರದ ಒಳಗಡೆ ಆತ್ಮ ಕುಳಿತಿದೆ. ಜೀವಾತ್ಮ ಎಂದು ಹೇಳುತ್ತಾರೆ ತಾನೆ. ಮೊದಲು ನಾನು ಆತ್ಮನಾಗಿದ್ದೇನೆ, ನಂತರ ಆತ್ಮನಾದ ನನಗೆ ಈ ಶರೀರ ಪ್ರಾಪ್ತಿಯಾಗುತ್ತದೆ. ಯಾರೂ ಕೂಡ ಸ್ವಯಂನ ಆತ್ಮವನ್ನು ನೋಡಿಲ್ಲ, ಆದರೆ ಎಲ್ಲರೂ ಕೇವಲ ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೆ, ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಹೇಗೆ ಆತ್ಮವನ್ನು ಅರ್ಥ ಮಾಡಿಕೊಳ್ಳಬಹುದು? ಆತ್ಮವನ್ನು ನೋಡಲು ಆಗುವುದಿಲ್ಲ. ಅದೇ ರೀತಿ ಪರಮಾತ್ಮ ತಂದೆಯ ಬಗ್ಗೆ ತಿಳಿಸಲಾಗುತ್ತದೆ. ಪರಮ ಪ್ಲಸ್ ಆತ್ಮ ಅಂದರೆ ಪರಮಾತ್ಮ ಆಗಿದ್ದಾರೆ. ಆ ಪರಮಾತ್ಮ ತಂದೆಯನ್ನೂ ಕೂಡ ನೀವು ನೋಡಲು ಆಗುವುದಿಲ್ಲ. ನೀವು ಸ್ವಯಂನ್ನೂ ಕೂಡ ನೋಡಿಲ್ಲ, ಅಂದರೆ ಆತ್ಮವನ್ನು ನೋಡಿಲ್ಲ ಮತ್ತು ಪರಮಾತ್ಮ ತಂದೆಯನ್ನೂ ಕೂಡ ನೋಡಿಲ್ಲ. ಎಲ್ಲರೂ ಹೇಳುತ್ತಾರೆ, ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಎಂದು. ಆದರೆ ಆತ್ಮದ ಬಗ್ಗೆ ಯಥಾರ್ಥವಾಗಿ ಯಾರಿಗೂ ಗೊತ್ತಿಲ್ಲ. 84 ಲಕ್ಷ ಯೋನಿಯಲ್ಲಿ ಆತ್ಮ ಬರುತ್ತದೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಆತ್ಮ ಕೇವಲ 84 ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಆದರೆ ಯಾವ ಆತ್ಮರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಆತ್ಮ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ, ಆದರೆ ಆತ್ಮ ಪರಮಾತ್ಮ ತಂದೆಯನ್ನು ನೋಡಿಲ್ಲ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಆತ್ಮಕ್ಕೆ ಯಥಾರ್ಥವಾಗಿ ಗೊತ್ತಿಲ್ಲ. ಮೊದಲು ಆತ್ಮದ ಬಗ್ಗೆ ಯಥಾರ್ಥವಾಗಿ ಅರ್ಥ ಆಗಿದ್ದರೆ ಪರಮಾತ್ಮ ತಂದೆಯ ಬಗ್ಗೆ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿತ್ತು. ಆದರೆ ಸ್ವಯಂನ ಬಗ್ಗೆಯೇ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಸ್ವಯಂನ ಬಗ್ಗೆ ಅನ್ಯರಿಗೆ ಯಾರು ತಿಳಿಸಬೇಕು? ಇದಕ್ಕೆ ಹೇಳಲಾಗುತ್ತದೆ, ಸ್ವಯಂನ ಅನುಭೂತಿಯನ್ನು ಮಾಡಿಕೊಳ್ಳುವುದು, ಸ್ವಯಂನ ಅನುಭವವನ್ನು ಮಾಡಿಕೊಳ್ಳುವುದು ಎಂದು ಇದಕ್ಕೆ ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಿಮಗೆ ಸ್ವಯಂನ ಅನುಭೂತಿಯನ್ನು ಮಾಡಿಸಲು ಸಾಧ್ಯ ಇಲ್ಲ. ಆತ್ಮ ಅಂದರೆ ಏನಾಗಿದೆ? ಆತ್ಮ ಹೇಗಿದೆ? ಆತ್ಮ ಎಲ್ಲಿಂದ ಬರುತ್ತದೆ? ಆತ್ಮ ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತದೆ? ಇಷ್ಟು ಸಣ್ಣ ಆತ್ಮದಲ್ಲಿ ಹೇಗೆ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾರು ಸ್ವಯಂನ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಕೂಡ ಯಾರಿಗೂ ಅರ್ಥ ಆಗಿಲ್ಲ. ಈ ಲಕ್ಷ್ಮೀನಾರಾಯಣರ ಪದವಿ ಕೂಡ ಮನುಷ್ಯಾತ್ಮರ ಪದವಿಯೇ ಆಗಿದೆ. ಆದರೆ ಲಕ್ಷ್ಮೀನಾರಾಯಣರು ಇಂತಹ ಪದವಿಯನ್ನು ಹೇಗೆ ಪಡೆದುಕೊಂಡರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಮನುಷ್ಯರೇ ಈ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ತಾನೆ. ಎಲ್ಲರೂ ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣರು ವೈಕುಂಠಕ್ಕೆ ಮಾಲೀಕರಾಗಿದ್ದರು ಎಂದು. ಆದರೆ ಈ ಲಕ್ಷ್ಮೀನಾರಾಯಣರು ಈ ಮಾಲೀಕತನದ ಆಸ್ತಿಯನ್ನು ಹೇಗೆ ಪಡೆದುಕೊಂಡರು? ಪುನಃ ಆ ಆಸ್ತಿ ಎಲ್ಲಿಗೆ ಹೋಯಿತು, ಅಂದರೆ ಆ ರಾಜ್ಯ ಭಾಗ್ಯ ಎಲ್ಲಿಗೆ ಹೋಯಿತು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ. ನೀವೀಗ ಎಲ್ಲಾ ಮಾತಿನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಮೊದಲು ನಿಮಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿರಲಿಲ್ಲ. ಹೇಗೆ ಸಣ್ಣ ಮಕ್ಕಳಿಗೆ ವಕೀಲರು ಅಂದರೆ ಯಾರು ಅನ್ನುವುದು ಗೊತ್ತಿರುವುದಿಲ್ಲ, ವಕೀಲರು ಅಂದರೆ ಯಾರು ಅನ್ನುವುದು ಸಣ್ಣ ಮಕ್ಕಳಿಗೆ ಗೊತ್ತಿರುತ್ತದೆಯೇನು? ಇಲ್ಲ. ನಂತರ ಆ ಮಕ್ಕಳು ಶಿಕ್ಷಣವನ್ನು ಕಲಿತು ವಕೀಲರಾಗಿ ಬಿಡುತ್ತಾರೆ. ಅಂದ ಮೇಲೆ ಈ ಶಿಕ್ಷಣವನ್ನು ಕಲಿತು ಲಕ್ಷ್ಮೀನಾರಾಯಣರು ಕೂಡ ಈ ರೀತಿ ಲಕ್ಷ್ಮೀನಾರಾಯಣ ಆಗಿದ್ದಾರೆ. ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುವ ಪುಸ್ತಕ ಕೂಡ ಇರುತ್ತದೆ, ಡಾಕ್ಟರ್ ಆಗುವಂತಹ ಶಿಕ್ಷಣವನ್ನು ಕಲಿಯುವ ಪುಸ್ತಕ ಇರುತ್ತದೆ, ಎಲ್ಲಾ ಪದವಿಗೋಸ್ಕರ ಆ ಶಿಕ್ಷಣದ ಪುಸ್ತಕ ಇರುತ್ತದೆ. ಅದೇ ರೀತಿ ಲಕ್ಷ್ಮೀನಾರಾಯಣ ಆಗುವುದಕ್ಕೋಸ್ಕರ ಪುನಃ ಇಲ್ಲಿರುವಂತಹ ಪುಸ್ತಕ ಅಂದರೆ ಭಗವದ್ಗೀತೆಯಾಗಿದೆ. ಆ ಭಗವದ್ಗೀತೆಯನ್ನು ಯಾರು ನುಡಿಸಿದ್ದಾರೆ, ಯಾರು ರಾಜಯೋಗವನ್ನು ಕಲಿಸಿದರು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಗೀತೆಯಲ್ಲಿ ಪರಮಾತ್ಮ ತಂದೆ ಹೆಸರನ್ನು ತೋರಿಸುವ ಬದಲು ಹೆಸರನ್ನು ಚೇಂಜ್ ಮಾಡಿ ಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಅದೇ ಪರಮಾತ್ಮ ಶಿವ ತಂದೆ ಬಂದು ನಿಮ್ಮನ್ನು ಕೃಷ್ಣಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಶ್ರೀಕೃಷ್ಣ ಸ್ವರ್ಗಕ್ಕೆ ಮಾಲೀಕ ಆಗಿದ್ದರು, ಆದರೆ ಸ್ವರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನ ಬಗ್ಗೆ ಗೊತ್ತಿದ್ದರೆ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಗೀತೆಯನ್ನು ನುಡಿಸಿದರು ಎಂದು ಏಕೆ ಹೇಳುತ್ತಿದ್ದರು? ಶ್ರೀಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಲಕ್ಷ್ಮೀನಾರಾಯಣರನ್ನು ಸತ್ಯಯುಗದಲ್ಲಿ ತೋರಿಸುತ್ತಾರೆ. ರಾಮನನ್ನು ತ್ರೇತಾಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಯಾವ ತೊಂದರೆಯನ್ನೂ ತೋರಿಸುವುದಿಲ್ಲ. ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಯಾವುದೇ ಪ್ರಕಾರದ ಕಷ್ಟ ಇತ್ತು ಎಂದು ಶಾಸ್ತ್ರದಲ್ಲಿ ತೋರಿಸಿಲ್ಲ. ಶ್ರೀಕೃಷ್ಣನ ರಾಜ್ಯದಲ್ಲಿ ಕಂಸನನ್ನು ತೋರಿಸುತ್ತಾರೆ, ರಾಮನ ರಾಜ್ಯದಲ್ಲಿ ರಾವಣನನ್ನು ತೋರಿಸಿದ್ದಾರೆ. ಆದರೆ ಈ ರಾಧಾಕೃಷ್ಣರೇ ನಂತರ ಲಕ್ಷ್ಮೀನಾರಾಯಣ ಆಗುತ್ತಾರೆ ಅನ್ನುವ ಮಾತು ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ಸಂಪೂರ್ಣ ಅಜ್ಞಾನದ ಅಂಧಕಾರದಲ್ಲಿ ಇದ್ದಾರೆ. ಅಜ್ಞಾನಕ್ಕೆ ಅಂಧಕಾರ ಎಂದು ಕರೆಯಲಾಗುತ್ತದೆ, ಜ್ಞಾನಕ್ಕೆ ಪ್ರಕಾಶ ಎಂದು ಕರೆಯಲಾಗುತ್ತದೆ. ಈಗ ಆ ಪ್ರಕಾಶವನ್ನು ನೀಡುವಂತವರು ಯಾರಾಗಿದ್ದಾರೆ? ಪರಮಾತ್ಮ ತಂದೆ ನಮಗೆ ಜ್ಞಾನದ ಪ್ರಕಾಶವನ್ನು ನೀಡುತ್ತಾರೆ. ಜ್ಞಾನಕ್ಕೆ ಹಗಲು ಎಂದು ಕರೆಯಲಾಗುತ್ತದೆ, ಭಕ್ತಿಗೆ ರಾತ್ರಿ ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಜನ್ಮ ಜನ್ಮಾಂತರದಿಂದ ಈ ಭಕ್ತಿ ಮಾರ್ಗ ನಡೆಯುತ್ತಾ ಬಂದಿದೆ. ಎಲ್ಲರೂ ಅನೇಕ ಜನ್ಮದಿಂದ ಏಣಿಯನ್ನು ಇಳಿಯುತ್ತಾ ಬಂದಿದ್ದಾರೆ. ಎಲ್ಲರ ಜೀವನದಲ್ಲೂ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಮೊದಲು ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ, ನಂತರ ದಿನ ಪ್ರತಿದಿನ ಕಳೆದಂತೆ ಮನೆಯ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ. ಸೃಷ್ಟಿ ಮುಕ್ಕಾಲು ಭಾಗ ಹಳೆಯದಾಗುತ್ತದೆ. ಸೃಷ್ಟಿ ಮುಕ್ಕಾಲು ಭಾಗ ಹಳೆಯದಾದಾಗ ಅದಕ್ಕೆ ಹಳೆಯ ಜಗತ್ತು ಎಂದು ಕರೆಯಲಾಗುತ್ತದೆ. ಮೊದಲು ಮಕ್ಕಳಿಗೆ ಈ ಮಾತಿನ ನಿಶ್ಚಯ ಇರಬೇಕು. ಸರ್ವ ಆತ್ಮರಿಗೂ ತಂದೆ ಪರಮಾತ್ಮ ಆಗಿದ್ದಾರೆ. ಸರ್ವ ಆತ್ಮರ ತಂದೆಯಾದಂತಹ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಸರ್ವರಿಗೋಸ್ಕರ ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಸರ್ವರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಪರಮಾತ್ಮ ತಂದೆ ಸರ್ವರನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ. ನೀವು ಈ ಶಿಕ್ಷಣವನ್ನು ಕಲಿತು ನಂತರ ಸತ್ಯಯುಗಕ್ಕೆ ಹೋಗಿ ಸತ್ಯಯುಗದಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತೀರಾ. ಇನ್ನು ಉಳಿದ ಎಲ್ಲಾ ಆತ್ಮರನ್ನು ಪರಮಾತ್ಮ ತಂದೆ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಯಾವಾಗ ನೀವು ಈ ಸೃಷ್ಟಿಚಕ್ರದ ಬಗ್ಗೆ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಸೃಷ್ಟಿಚಕ್ರದ ಚಿತ್ರದಲ್ಲಿ ತೋರಿಸುತ್ತೀರಾ. ಸತ್ಯಯುಗದಲ್ಲಿ ಇಷ್ಟೆಲ್ಲ ಅನೇಕ ಧರ್ಮ ಇರುವುದಿಲ್ಲ ಅಂದ ಮೇಲೆ ಸತ್ಯಯುಗದ ಸಮಯದಲ್ಲಿ ಈ ಎಲ್ಲಾ ಆತ್ಮರು ನಿರಾಕಾರಿ ಜಗತ್ತಿನಲ್ಲಿ ಇರುತ್ತಾರೆ. ಅಂದರೆ ಅನ್ಯ ಧರ್ಮದವರು ಸತ್ಯಯುಗ ಇದ್ದಾಗ ನಿರಾಕಾರಿ ಜಗತ್ತಿನಲ್ಲಿ ಇರುತ್ತಾರೆ. ನಿಮಗೆ ಗೊತ್ತಿದೆ, ಆಕಾಶಕ್ಕೆ ಆಕಾಶ ಎಂದು ಕರೆಯುತ್ತೇವೆ, ಗಾಳಿಗೆ ಗಾಳಿ ಎಂದು ಕರೆಯುತ್ತೇವೆ. ಆಕಾಶ ಅಂತೂ ಆಕಾಶ ಆಗಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಆಕಾಶ ಗಾಳಿ ಎಲ್ಲವೂ ಪರಮಾತ್ಮ ಆಗಿದೆ ಎಂದು ತಿಳಿದುಕೊಳ್ಳಬೇಡಿ. ಮನುಷ್ಯರು ಗಾಳಿಯಲ್ಲೂ ಕೂಡ ಭಗವಂತ ಇದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ, ಆಕಾಶದಲ್ಲೂ ಕೂಡ ಭಗವಂತ ಇದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಪರಮಾತ್ಮ ತಂದೆ ಗಾಳಿಯಲ್ಲಿ ಆಕಾಶದಲ್ಲಿ ಇರಲು ಸಾಧ್ಯ ಇಲ್ಲ. ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆಯ ಬಳಿ ಈಗ ಮಕ್ಕಳಾಗಿ ಜನ್ಮವನ್ನು ಪಡೆದುಕೊಂಡಿದ್ದೀರಾ ಅಂದ ಮೇಲೆ ಯಾರ ಮೂಲಕ ಶಿಕ್ಷಣವನ್ನು ಕಲಿಯುತ್ತೀರಾ? ಯಾರು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ? ಪರಮಾತ್ಮ ತಂದೆ ಸ್ವಯಂ ಆತ್ಮಿಕ ಟೀಚರ್ ಆಗಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಒಳ್ಳೆಯದು. ಶಿಕ್ಷಣವನ್ನು ಕಲಿತು ಮುಗಿದ ನಂತರ ಪುನಃ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಪುನಃ ನೀವು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೀರಾ. ಸತ್ಯಯುಗದಲ್ಲಿ ಮೊಟ್ಟ ಮೊದಲು ನೀವೇ ಈ ಸೃಷ್ಟಿಗೆ ಬಂದಿದ್ದೀರಿ. ಈಗ ಪುನಃ ಯಾವಾಗ ಅನೇಕ ಜನ್ಮದ ಅಂತಿಮ ಜನ್ಮಕ್ಕೆ ಬಂದು ತಲುಪುತ್ತೀರೋ ಆಗ ಪುನಃ ಮೊದಲನೇ ನಂಬರ್ಗೆ ಹೋಗಬೇಕಾಗುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ರೇಸ್ನಲ್ಲಿ ಚೆನ್ನಾಗಿ ಓಡಬೇಕು. ಬಹಳ ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿ. ಇಲ್ಲದಿದ್ದರೆ ಇಷ್ಟೆಲ್ಲಾ ಆತ್ಮರಿಗೆ ಯಾರು ಶಿಕ್ಷಣವನ್ನು ಕಲಿಸಲು ಸಾಧ್ಯ? ಪರಮಾತ್ಮ ತಂದೆಗೆ ನೀವು ಅವಶ್ಯವಾಗಿ ಸಹಯೋಗಿಗಳಾಗುತ್ತೀರತಾನೆ? ನೀವು ಪರಮಾತ್ಮ ತಂದೆಗೆ ಸಹಯೋಗಿ ಆಗುತ್ತೀರತಾನೆ? ಈಶ್ವರನ ಸೇವಾದಾರಿಗಳು ಅನ್ನುವ ಹೆಸರು ಕೂಡ ಇದೆ ತಾನೆ. ಇಂಗ್ಲಿಷ್ನಲ್ಲಿ ಸ್ಯಾಲ್ವೇಷನ್ ಆರ್ಮಿ ಎಂದು ಕರೆಯುತ್ತಾರೆ, ಅಂದರೆ ರಕ್ಷಣಾ ದಳದ ಯೋಧರು ಎಂದು ಕರೆಯುತ್ತಾರೆ. ಅಂದ ಮೇಲೆ ಈಗ ಎಲ್ಲರಿಗೂ ಯಾವ ಮಾತಿನ ರಕ್ಷಣೆ ಬೇಕು? ಎಲ್ಲರೂ ಹೇಳುತ್ತಾರೆ ಶಾಂತಿಯ ರಕ್ಷಣೆ ಬೇಕು ಎಂದು. ಇನ್ನು ಶಾಂತಿಯ ರಕ್ಷಣೆಯನ್ನು ಜಗತ್ತಿನಲ್ಲಿ ಯಾರೂ ಯಾರಿಗೂ ನೀಡಲು ಸಾಧ್ಯ ಇಲ್ಲ. ಎಲ್ಲರೂ ಶಾಂತಿಯ ರಕ್ಷಣೆಯನ್ನು ಬೇಡುತ್ತಾರೆ. ಶಾಂತಿಯ ರಕ್ಷಣೆಯನ್ನು ಬೇಡುವಂತಹ ಆತ್ಮರಿಗೆ ನೀವು ತಿಳಿಸಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಈ ಕಲಿಯುಗದಲ್ಲಿ ಈಗಲೇ ಇಲ್ಲಿ ನಿಮಗೆ ಶಾಂತಿ ಬೇಕೇನು? ಇದಂತೂ ಶಾಂತಿಧಾಮ ಅಲ್ಲ. ಶಾಂತಿ ಶಾಂತಿಧಾಮದಲ್ಲಿ ಮಾತ್ರ ಇರಲು ಸಾಧ್ಯ. ಆ ಶಾಂತಿಧಾಮಕ್ಕೆ ಮೂಲವತನ ಎಂದು ಕರೆಯಲಾಗುತ್ತದೆ. ಶಾಂತಿಧಾಮದಲ್ಲಿ ಆತ್ಮ ಶರೀರದಲ್ಲಿ ಇರುವುದಿಲ್ಲ, ಅಂದರೆ ಶಾಂತಿಧಾಮದಲ್ಲಿ ಆತ್ಮ ಅಶರೀರಿಯಾಗಿರುತ್ತದೆ. ಆದ್ದರಿಂದ ಆತ್ಮ ಶಾಂತಿಧಾಮದಲ್ಲಿ ಶಾಂತಿಯಲ್ಲಿ ಇರುತ್ತದೆ. ಪರಮಾತ್ಮ ತಂದೆ ಬಂದು ನಮಗೆ ಈ ಆಸ್ತಿಯನ್ನು ನೀಡುತ್ತಾರೆ. ಈ ಜ್ಞಾನದ ಮಾತನ್ನು ತಿಳಿಸಲು ನಿಮಗೆ ಬಹಳ ಒಳ್ಳೆಯ ಯುಕ್ತಿ ಗೊತ್ತಿರಬೇಕು. ನೀವು ಪ್ರದರ್ಶನವನ್ನು ನಿರ್ಮಾಣ ಮಾಡಿದಾಗ ಒಂದು ವೇಳೆ ಆ ಪ್ರದರ್ಶನದ ಮಧ್ಯದಲ್ಲಿ ಪರಮಾತ್ಮ ತಂದೆ ನಿಂತು ಎಲ್ಲಾ ಮಕ್ಕಳು ಹೇಳುವಂತಹ ಜ್ಞಾನವನ್ನು ಕೇಳಿದರೆ, ಮಕ್ಕಳು ಹೇಳುವ ಜ್ಞಾನದ ಮಾತಿನಲ್ಲಿ ಬಹಳಷ್ಟು ತಪ್ಪುಗಳು ತಂದೆಗೆ ಸಿಗುತ್ತದೆ. ಏಕೆಂದರೆ ಜ್ಞಾನವನ್ನು ತಿಳಿಸುವಂತಹ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ. ಎಲ್ಲರಿಗೂ ಏಕರಸವಾಗಿ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗಿದ್ದರೆ ಪುನಃ ಬ್ರಾಹ್ಮಣಿಯರು ಇಂಥವರನ್ನು ಭಾಷಣ ಮಾಡಲು ಕಳಿಸಿ ಎಂದು ಪತ್ರವನ್ನು ಏಕೆ ಬರೆಯುತ್ತಿದ್ದರು? ಇಂಥವರು ಬಂದು ಭಾಷಣವನ್ನು ಮಾಡಲಿ ಎಂದು ಬ್ರಾಹ್ಮಣಿಯರು ಏಕೆ ಪತ್ರವನ್ನು ಬರೆಯುತ್ತಿದ್ದರು? ಅರೆ, ನೀವು ಕೂಡ ಬ್ರಾಹ್ಮಣರೇ ಆಗಿದ್ದೀರಾ ತಾನೆ? ಆಗ ಮಕ್ಕಳು ಹೇಳುತ್ತಾರೆ, ಬಾಬಾ, ಇಂಥವರು ನಮಗಿಂತ ಬುದ್ಧಿವಂತರಾಗಿದ್ದಾರೆ. ಅಂದರೆ ಮಕ್ಕಳು ಬಾಬಾರವರಿಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ, ಜ್ಞಾನವನ್ನು ತಿಳಿಸುವ ವಿಷಯದಲ್ಲಿ ಇಂಥವರು ನಮಗಿಂತ ಬುದ್ಧಿವಂತರಾಗಿದ್ದಾರೆ ಎಂದು. ಬುದ್ಧಿವಂತಿಕೆಯ ಮೂಲಕವೇ ಮನುಷ್ಯರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನೀವೆಲ್ಲರೂ ನಂಬರ್ ವಾರ್ ಆಗಿದ್ದೀರಾ. ಯಾವಾಗ ಪರೀಕ್ಷೆಯ ರಿಸಲ್ಟ್ ಬರುತ್ತದೆಯೋ ಆಗ ಪುನಃ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ. ಆಗ ನೀವು ಸ್ವಯಂ ತಿಳಿದುಕೊಳ್ಳುತ್ತೀರಾ, ನಾನು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಲಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ಯಾವ ವಿಕರ್ಮವನ್ನೂ ಮಾಡಬೇಡಿ. ದೇಹದಾರಿಗಳ ಜೊತೆಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಡಿ. ಇದು ಪಂಚತತ್ವದಿಂದ ತಯಾರಾಗಿರುವ ಶರೀರ ಆಗಿದೆ. ಪಂಚತತ್ವದ ಪೂಜೆಯನ್ನು ಮಾಡಬಾರದು ಅಥವಾ ಪಂಚತತ್ವವನ್ನು ನೆನಪು ಮಾಡಬಾರದು. ಬಲೆ, ಈ ಕಣ್ಣಿನಿಂದ ನೀವು ಈ ಜಗತ್ತನ್ನು ನೋಡುತ್ತೀರಾ, ಈ ಶರೀರವನ್ನು ನೋಡುತ್ತೀರಾ. ಆದರೆ ನೀವು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆತ್ಮಕ್ಕೆ ಈಗ ಜ್ಞಾನ ಪ್ರಾಪ್ತಿಯಾಗಿದೆ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಪುನಃ ನಾವು ವೈಕುಂಠದಲ್ಲಿ ಬರುತ್ತೇವೆ. ಆತ್ಮದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬಹುದು, ಆತ್ಮವನ್ನು ನೋಡಲು ಆಗುವುದಿಲ್ಲ. ಅದೇ ರೀತಿ ಪರಮಾತ್ಮ ತಂದೆಯ ಬಗ್ಗೆ ಕೂಡ ನೀವು ಅರ್ಥ ಮಾಡಿಕೊಳ್ಳಬಹುದು. ಇನ್ನು ದಿವ್ಯ ದೃಷ್ಟಿಯ ಮೂಲಕ ನೀವು ನಿಮ್ಮ ಮನೆಯನ್ನು ನೋಡಬಹುದು ಅಥವಾ ದಿವ್ಯ ದೃಷ್ಟಿಯ ಮೂಲಕ ನೀವು ಸ್ವರ್ಗವನ್ನು ನೋಡಬಹುದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಮನ್ಮನಾಭವ ಮಧ್ಯಾಜೀಭವ, ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ವಿಷ್ಣುಪುರಿಯನ್ನು ನೆನಪು ಮಾಡಿ. ಲಕ್ಷ್ಮೀ ನಾರಾಯಣ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ಸ್ವರ್ಗಕ್ಕೆ ಹೋಗಬೇಕು. ಇನ್ನು ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ. ಎಲ್ಲರೂ ಸತ್ಯಯುಗದಲ್ಲಿ ಬರಲು ಸಾಧ್ಯ ಇಲ್ಲ. ನಿಮ್ಮ ಧರ್ಮ ದೈವೀ ಧರ್ಮ ಆಗಿದೆ. ಮನುಷ್ಯ ಧರ್ಮದ ಬಗ್ಗೆ ಗಾಯನ ಕೂಡ ಇದೆ. ಮೂಲ ವತನದಲ್ಲಿ ಮನುಷ್ಯರು ಇರುವುದಿಲ್ಲ. ಇದು ಮನುಷ್ಯರ ಸೃಷ್ಟಿಯಾಗಿದೆ. ಈ ಸಾಕಾರಿ ಜಗತ್ತು ಮನುಷ್ಯರ ಸೃಷ್ಟಿಯಾಗಿದೆ. ಮನುಷ್ಯರೇ ತಮೋ ಪ್ರಧಾನರಾಗುತ್ತಾರೆ, ಪುನಃ ಮನುಷ್ಯರೇ ಸತೋ ಪ್ರಧಾನರಾಗುತ್ತಾರೆ. ನೀವು ಮೊದಲು ಶೂದ್ರ ವರ್ಣದಲ್ಲಿ ಇದ್ದೀರಿ, ಈಗ ನೀವು ಬ್ರಾಹ್ಮಣ ವರ್ಣದಲ್ಲಿ ಇದ್ದೀರಾ. ಈ ವರ್ಣದ ಬಗ್ಗೆ ಕೇವಲ ಭಾರತದ ನಿವಾಸಿಗಳಿಗೆ ಮಾತ್ರ ಗೊತ್ತಿದೆ. ಭಾರತದ ನಿವಾಸಿಗಳಿಗೋಸ್ಕರ ಈ ವರ್ಣ ಇದೆ. ಅನ್ಯ ಯಾವ ಧರ್ಮದವರೂ ಕೂಡ ನಾವು ಬ್ರಾಹ್ಮಣ ವಂಶಿಗಳಾಗಿದ್ದೇವೆ, ನಾವೇ ಸೂರ್ಯವಂಶಿ ಆಗುತ್ತೇವೆ ಎಂದು ಹೇಳಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಎಲ್ಲರೂ ಶೂದ್ರ ವಂಶದವರಾಗಿದ್ದಾರೆ. ಎಲ್ಲರೂ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದ್ದಾರೆ. ನೀವೀಗ ಹಳಬರಾಗಿದ್ದೀರಾ. ಆದ್ದರಿಂದ ಸಂಪೂರ್ಣ ವೃಕ್ಷ ಜಡ್ಜಡೀಭೂತ ಆಗಿದೆ, ಅಂದರೆ ತಮೋ ಪ್ರಧಾನ ಆಗಿದೆ. ಪುನಃ ಸಂಪೂರ್ಣ ವೃಕ್ಷ ಸತೋ ಪ್ರಧಾನ ಆಗಲು ಸಾಧ್ಯ ಇಲ್ಲ. ಏಕೆಂದರೆ ಸತೋ ಪ್ರಧಾನ ಆದಂತಹ ಹೊಸ ವೃಕ್ಷ ಇದ್ದಾಗ ಕೇವಲ ದೇವಿ ದೇವತಾ ಧರ್ಮದ ಆತ್ಮರು ಮಾತ್ರ ಇರುತ್ತಾರೆ. ಪುನಃ ಸೂರ್ಯವಂಶಿಗಳಾಗಿರುವ ನೀವೇ ಚಂದ್ರವಂಶಿಗಳಾಗುತ್ತೀರಾ, ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ತಾನೆ. ನಂತರ ನೀವೇ ವೈಶ್ಯರಾಗುತ್ತೀರಾ, ನಂತರ ಶೂದ್ರವಂಶಿಗಳಾಗುತ್ತೀರಾ. ಇದೆಲ್ಲ ಹೊಸ ಮಾತಾಗಿದೆ. ಸ್ವಯಂ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ, ಸರ್ವರ ಸದ್ಗತಿದಾತ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಜ್ಞಾನವನ್ನು ನೀಡುತ್ತಿದ್ದೇನೆ, ನೀವೇ ನಂತರ ದೇವಿ ದೇವತೆಗಳಾಗುತ್ತೀರಾ. ನೀವು ದೇವತೆ ಆದ ನಂತರ ಪುನಃ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಇರುವುದಿಲ್ಲ. ಅಜ್ಞಾನಿಗಳಿಗೆ ಜ್ಞಾನವನ್ನು ನೀಡಲಾಗುತ್ತದೆ. ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಅಜ್ಞಾನದ ಅಂಧಕಾರದಲ್ಲಿ ಇದ್ದಾರೆ. ಈಗ ನೀವು ಪ್ರಕಾಶದಲ್ಲಿ ಇದ್ದೀರಾ, ಅಂದರೆ ನಿಮಗೆ ಈಗ ಜ್ಞಾನದ ಪ್ರಕಾಶ ಪ್ರಾಪ್ತಿಯಾಗಿದೆ. ಈ ಬ್ರಹ್ಮ ತಂದೆಯ 84 ಜನ್ಮದ ಕಥೆಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಮನುಷ್ಯರು ಹೇಳುತ್ತಾರೆ, ಭಗವಂತ ಇಂತಹ ಸೃಷ್ಟಿಯನ್ನು ಏಕೆ ರಚನೆ ಮಾಡಿದರು, ಏಕೆ ನಮಗೆ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಎಂದು ಜನ ಕೇಳುತ್ತಾರೆ. ಅರೆ, ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ, ಇದು ಅನಾದಿ ನಾಟಕ ಆಗಿದೆ. ನಿಮಗೆ ಗೊತ್ತಿದೆ, ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಇದರಲ್ಲಿ ಚಿಂತೆಯನ್ನು ಮಾಡುವ ಅವಶ್ಯಕತೆ ಏನಿದೆ? ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಇನ್ನೊಂದು ಕಡೆ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಯಾವುದಾದರೂ ಕಳೆದು ಹೋದಂತಹ ವಸ್ತು ವಾಪಸ್ ಸಿಗುವುದಾದರೆ ನೀವು ಅಳಬೇಕು. ಸತ್ತವರು ವಾಪಸ್ಸಂತೂ ಬರುವುದಿಲ್ಲ. ಅಂದ ಮೇಲೆ ನೀವು ಅಳುವುದರಿಂದ ಏನು ಲಾಭ ಆಗುತ್ತದೆ? ಈಗ ನೀವೆಲ್ಲರೂ ಮೋಹಜೀತರಾಗಬೇಕು. ಈ ಸ್ಮಶಾನದ ಮೇಲೆ ನಾವೇಕೆ ಮೋಹವನ್ನು ಇಟ್ಟುಕೊಳ್ಳಬೇಕು? ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ. ಈ ಕಲಿಯುಗಿ ಜಗತ್ತಿನಲ್ಲಿ ಇಂದು ಯಾರು ಮಕ್ಕಳಾಗಿದ್ದಾರೋ, ನಾಳೆ ಅದೇ ಮಕ್ಕಳು ದೊಡ್ಡವರಾದ ನಂತರ ತಂದೆಯನ್ನು ಸೀಟಿನಿಂದ ಕೆಳಗಡೆ ಇಳಿಸಲು ತಡ ಮಾಡುವುದಿಲ್ಲ. ತಂದೆಯ ಜೊತೆಗೆ ಕಲಿಯುಗದಲ್ಲಿ ಮಕ್ಕಳು ಜಗಳವನ್ನು ಮಾಡುತ್ತಾರೆ. ಈ ಕಲಿಯುಗಿ ಜಗತ್ತಿಗೆ ಅನಾಥರ ಜಗತ್ತು ಎಂದು ಕರೆಯಲಾಗುತ್ತದೆ. ಇಲ್ಲಿ ಹೇಳಲು ಕೇಳಲು ಮಾಲೀಕ ಇಲ್ಲವೇ ಇಲ್ಲ, ಅಂದರೆ ಹೇಳಲು ಕೇಳಲು ತಂದೆ ತಾಯಿ ಇಲ್ಲ. ಶಿಕ್ಷಣವನ್ನು ನೀಡಲು ಈ ಜಗತ್ತಿನಲ್ಲಿ ಯಾರಿಗೂ ಮಾಲೀಕರು ಇಲ್ಲ. ಯಾವಾಗ ಇಂತಹ ಪರಿಸ್ಥಿತಿಯನ್ನು ಪರಮಾತ್ಮ ತಂದೆ ನೋಡುತ್ತಾರೋ, ಆಗ ಮಾಲೀಕನಿಗೆ ಮಕ್ಕಳನ್ನಾಗಿ ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಬಂದು ಎಲ್ಲರನ್ನು ಮಾಲೀಕನಿಗೆ ಮಕ್ಕಳನ್ನಾಗಿ ಮಾಡುತ್ತಾರೆ. ಮಾಲೀಕ ಆದಂತಹ ಪರಮಾತ್ಮ ತಂದೆ ಬಂದು ಎಲ್ಲಾ ಜಗಳಗಳನ್ನು ಸಮಾಪ್ತಿ ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಜಗಳ ಇರುವುದಿಲ್ಲ. ಇಡೀ ಜಗತ್ತಿನ ಜಗಳವನ್ನು ಪರಮಾತ್ಮ ತಂದೆ ಸಮಾಪ್ತಿ ಮಾಡುತ್ತಾರೆ. ನಂತರ ಜೈ ಜಯಕಾರ ಆಗುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಮಾತೆಯರ ಸಂಖ್ಯೆಯೇ ಜಾಸ್ತಿ ಇದೆ. ಮಾತೆಯರನ್ನು ಜಗತ್ತಿನ ಜನ ದಾಸಿಯರು ಎಂದು ತಿಳಿದುಕೊಂಡಿದ್ದಾರೆ. ಮದುವೆಯ ಸಮಯದಲ್ಲಿ ಕಂಕಣವನ್ನು ಕಟ್ಟುವಾಗ ಹೇಳುತ್ತಾರೆ, ನಿಮ್ಮ ಪತಿ ನಿಮಗೆ ಈಶ್ವರ ಆಗಿದ್ದಾರೆ, ಗುರು ಆಗಿದ್ದಾರೆ, ನಿಮ್ಮ ಪತಿಯೇ ನಿಮಗೆ ಸರ್ವಸ್ವ ಆಗಿದ್ದಾರೆ ಎಂದು. ಮೊದಲು ಮಿಸ್ಟರ್ ಅನ್ನುವ ಶಬ್ದವನ್ನು ಹೇಳುತ್ತಾರೆ, ನಂತರ ಮಿಸ್ಸಸ್ ಅನ್ನುವ ಶಬ್ದವನ್ನು ಹೇಳುತ್ತಾರೆ. ಅಂದರೆ ಮೊದಲು ಶ್ರೀಮಾನ್, ನಂತರ ಶ್ರೀಮತಿ ಎಂದು ಹೇಳುತ್ತಾರೆ. ಈಗ ಪರಮಾತ್ಮ ತಂದೆ ಬಂದು ಮಾತೆಯರನ್ನು ಎಲ್ಲರಿಗಿಂತ ಮುಂದೆ ಇಡುತ್ತಾರೆ. ನಿಮ್ಮ ಮೇಲೆ ಯಾರೂ ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ನಿಮಗೆ ಎಲ್ಲಾ ಕಾಯಿದೆಯನ್ನು ಕಲಿಸುತ್ತಿದ್ದಾರೆ. ಒಬ್ಬ ಮೋಹಜೀತ ರಾಜನ ಕತೆ ಕೂಡ ಇದೆ ತಾನೆ. ಇದೆಲ್ಲ ನಿರ್ಮಾಣ ಮಾಡಿರುವಂತಹ ಕತೆ ಆಗಿದೆ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಸತ್ಯಯುಗದಲ್ಲಿ ಶರೀರವನ್ನು ತ್ಯಾಗ ಮಾಡುವಾಗ ಆತ್ಮಕ್ಕೆ ಸಾಕ್ಷಾತ್ಕಾರ ಆಗುತ್ತದೆ. ಈಗ ಈ ಶರೀರ ವೃದ್ಧ ಶರೀರ ಆಗಿದೆ. ಪುನಃ ನಾನು ಹೊಸ ಶರೀರವನ್ನು ಪಡೆದುಕೊಳ್ಳಬೇಕು ಎಂದು ನಾನೀಗ ಪುನಃ ಹೋಗಿ ಸಣ್ಣ ಮಗು ಆಗಬೇಕು ಎಂದು ಸಾಕ್ಷಾತ್ಕಾರ ಆಗುತ್ತದೆ. ಸತ್ಯಯುಗದಲ್ಲಿ ದೇವತೆಗಳು ಖುಷಿಯಿಂದ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಈ ಕಲಿಯುಗದಲ್ಲಿ ಬಲೆ ಯಾರು ಎಷ್ಟೇ ವೃದ್ಧರಾಗಿರಬಹುದು, ರೋಗಿಗಳಾಗಿರಬಹುದು, ಅವರು ಸ್ವಯಂ ತಿಳಿದುಕೊಳ್ಳುತ್ತಾರೆ ಈ ಶರೀರವನ್ನು ತ್ಯಾಗ ಮಾಡುವುದು ಒಳ್ಳೆಯದು ಎಂದು. ಆದರೂ ಸಾಯುವಂತಹ ಸಮಯದಲ್ಲಿ ಅವರು ಅವಶ್ಯವಾಗಿ ಅಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ಎಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೇನೆ, ಅಂದರೆ ಅಲ್ಲಿ ಅಳುವಿನ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಆ ಸತ್ಯಯುಗದಲ್ಲಿ ಅಪಾರ ಖುಷಿ ಇರುತ್ತದೆ. ಈಗ ನಿಮಗೆ ಅಪಾರ ಬೇಹದ್ದಿನ ಖುಷಿ ಇರಬೇಕು. ಅರೆ, ನಾನೀಗ ವಿಶ್ವಕ್ಕೆ ಮಾಲೀಕ ಆಗುತ್ತಿದ್ದೇನೆ. ಭಾರತ ದೇಶ ಸಂಪೂರ್ಣ ವಿಶ್ವಕ್ಕೆ ಮಾಲೀಕ ಆಗಿತ್ತು. ಈಗ ಭಾರತ ದೇಶ ತುಂಡು ತುಂಡಾಗಿ ಬಿಟ್ಟಿದೆ. ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ, ಪುನಃ ನೀವೇ ಪೂಜಾರಿಗಳಾಗುತ್ತೀರ. ಪರಮಾತ್ಮ ತಂದೆ ಎಂದೂ ಪೂಜ್ಯ ಆಗುವುದಿಲ್ಲ, ಪರಮಾತ್ಮ ತಂದೆ ಎಂದೂ ಪೂಜಾರಿ ಆಗುವುದಿಲ್ಲ. ಒಂದು ವೇಳೆ ಪರಮಾತ್ಮ ತಂದೆ ಸ್ವಯಂ ಪೂಜಾರಿಯಾಗಿದ್ದರೆ ಪುನಃ ನಮ್ಮನ್ನು ಪೂಜ್ಯರನ್ನಾಗಿ ಯಾರು ಮಾಡಲು ಸಾಧ್ಯ ಆಗುತ್ತಿತ್ತು? ಈ ನಾಟಕದಲ್ಲಿ ಪರಮಾತ್ಮ ತಂದೆಯ ಪಾತ್ರವೇ ಬೇರೆ ಆಗಿದೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅಂದ ಮೇಲೆ ಯಾವಾಗ ಬಂದು ಜ್ಞಾನವನ್ನು ನೀಡುತ್ತಾರೆ? ನಮಗೆ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಸಲು ಪರಮಾತ್ಮ ತಂದೆ ಯಾವಾಗ ಬಂದು ಜ್ಞಾನವನ್ನು ನೀಡುತ್ತಾರೆ? ಜ್ಞಾನವನ್ನು ನೀಡುವುದಕ್ಕೋಸ್ಕರ ಅವಶ್ಯವಾಗಿ ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಮೊದಲು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ತ್ರಿಮೂರ್ತಿ ಮತ್ತು ಸೃಷ್ಟಿಚಕ್ರ ಮತ್ತು ಕಲ್ಪವೃಕ್ಷದ ಚಿತ್ರ, ಈ ಮೂರು ಚಿತ್ರ ಮುಖ್ಯ ಆಗಿದೆ. ವೃಕ್ಷದ ಚಿತ್ರವನ್ನು ನೋಡಿದ ತಕ್ಷಣ ಅವಶ್ಯವಾಗಿ ಅರ್ಥ ಆಗುತ್ತದೆ, ಇಂಥವರು ಇಂತಹ ಧರ್ಮದ ಆತ್ಮರಾಗಿದ್ದಾರೆ. ವೃಕ್ಷದ ಚಿತ್ರವನ್ನು ನೋಡಿದ ತಕ್ಷಣ ಅನ್ಯ ಧರ್ಮದವರು ನಾವು ಇಂತಹ ಧರ್ಮದ ಆತ್ಮರು ಎಂದು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ನಾವು ಇಂತಹ ಧರ್ಮದ ಆತ್ಮರಾಗಿದ್ದೇವೆ, ಆದ್ದರಿಂದ ನಾವು ಸತ್ಯಯುಗದಲ್ಲಿ ಬರಲು ಸಾಧ್ಯ ಇಲ್ಲ ಅನ್ನುವುದು ಅವರಿಗೆ ಅರ್ಥ ಆಗುತ್ತದೆ. ಈ ಸೃಷ್ಟಿಚಕ್ರದ ಚಿತ್ರ ಬಹಳ ದೊಡ್ಡ ಸೈಜ್ನಲ್ಲಿ ಇರಬೇಕು. ಚಿತ್ರದ ಕೆಳಗಡೆ ಎಲ್ಲಾ ಜ್ಞಾನದ ಮಾತನ್ನು ಸಂಪೂರ್ಣವಾಗಿ ಬರೆದಿರಬೇಕು. ಶಿವತಂದೆ ಬ್ರಹ್ಮನ ಮೂಲಕ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ, ಅಂದರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಶಂಕರನ ಮೂಲಕ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ, ಪುನಃ ವಿಷ್ಣುವಿನ ಮೂಲಕ ಹೊಸ ಜಗತ್ತಿನಲ್ಲಿ ಪರಮಾತ್ಮ ತಂದೆ ಪಾಲನೆಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಅನ್ನುವುದು ಈ ಚಿತ್ರದ ಮೂಲಕ ಸಿದ್ಧ ಆಗಬೇಕು. ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ, ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ. ಅಂದ ಮೇಲೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರಿಗೂ ಪರಸ್ಪರ ಸಂಬಂಧ ಇದೆ. ಬ್ರಹ್ಮ ಸರಸ್ವತಿ ಪುನಃ ಲಕ್ಷ್ಮೀ ನಾರಾಯಣ ಆಗುತ್ತಾರೆ. ಏರುವ ಕಲೆಯಲ್ಲಿ ಒಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಪುನಃ ಇಳಿಯುವ ಕಲೆಯಲ್ಲಿ ಬರುವಾಗ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಶಾಸ್ತ್ರದ ಮಾತು ಸತ್ಯವಾದ ಮಾತಾಗಿದೆಯೋ ಅಥವಾ ಪರಮಾತ್ಮ ತಂದೆಯಾದ ನಾನು ಹೇಳುತ್ತಿರುವ ಮಾತು ಸತ್ಯವಾದ ಮಾತಾಗಿದೆಯೋ? ಸತ್ಯನಾರಾಯಣನ ಕಥೆಯನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ನಿಮಗೆ ನಿಶ್ಚಯ ಇದೆ, ಸತ್ಯ ತಂದೆಯ ಮೂಲಕ ನಾವು ನರನಿಂದ ನಾರಾಯಣ ಆಗುತ್ತಿದ್ದೇವೆ. ಮೊದಲನೆಯ ಮುಖ್ಯ ಮಾತು ಅಂದರೆ ಮನುಷ್ಯರು ಎಂದು ತಂದೆ ಶಿಕ್ಷಕ ಗುರು ಆಗಲು ಸಾಧ್ಯ ಇಲ್ಲ. ಯಾವ ಮನುಷ್ಯರಿಗೂ ಎಂದು ತಂದೆ ಶಿಕ್ಷಕ ಗುರು ಎಂದು ಕರೆಯಲು ಸಾಧ್ಯ ಇಲ್ಲ ಅನ್ನುವುದೇ ಮೊದಲನೆಯ ಮಾತಾಗಿದೆ. ಗುರುವಿಗೆ ಎಂದೂ ಕೂಡ ತಂದೆ ಎಂದು ಕರೆಯುವುದಿಲ್ಲ. ಗುರುವಿಗೆ ಎಂದಾದರೂ ತಂದೆ ಎಂದು ಕರೆಯುತ್ತಾರೇನು? ಗುರುವಿಗೆ ಟೀಚರ್ ಎಂದು ಕರೆಯುತ್ತಾರೇನು? ಇಲ್ಲಿ ನೀವು ಶಿವತಂದೆಯ ಬಳಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ನಂತರ ಪರಮಾತ್ಮ ಶಿವತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ನಂತರ ಪರಮಾತ್ಮ ತಂದೆ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಜಗತ್ತಿನಲ್ಲಿ ತಂದೆ ಶಿಕ್ಷಕ ಗುರು ಮೂವರೂ ಆದಂತಹ ಒಬ್ಬ ಮನುಷ್ಯರೂ ಇರಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಯಾವ ಒಬ್ಬ ಮನುಷ್ಯರಿಗೂ ತಂದೆ ಶಿಕ್ಷಕ ಗುರು ಎಂದು ಕರೆಯಲು ಸಾಧ್ಯ ಇಲ್ಲ. ಇಲ್ಲಿ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ. ಆ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ತಂದೆ ಎಂದು ಕರೆಯಲಾಗುತ್ತದೆ. ಲೌಕಿಕ ತಂದೆಗೆ ಎಂದೂ ಕೂಡ ಸರ್ವಶ್ರೇಷ್ಠ ತಂದೆ ಎಂದು ಕರೆಯುವುದಿಲ್ಲ. ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆಯೊಬ್ಬರೇ ಎಲ್ಲರಿಗೂ ತಂದೆಯಾಗಿದ್ದಾರೆ. ದುಃಖ ಇದ್ದಾಗ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಸುಖ ಇದ್ದಾಗ ಯಾರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಪರಮಾತ್ಮ ತಂದೆ ಬಂದು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪಂಚತತ್ವದಿಂದ ಮಾಡಲ್ಪಟ್ಟಂತಹ ಈ ಶರೀರವನ್ನು ನೋಡುತ್ತಿದ್ದರೂ ಕೂಡ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಯಾವುದೇ ದೇಹದಾರಿಯ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು. ಯಾವ ದೇಹದಾರಿಗಳ ಬಗ್ಗೆಯೂ ಸೆಳೆತ ಇರಬಾರದು. ಈಗ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಈ ಮಾಡಿ ಮಾಡಲ್ಪಟ್ಟಂತಹ ನಾಟಕದಲ್ಲಿ ಪ್ರತಿಯೊಂದು ಆತ್ಮದ ಪಾತ್ರ ಅನಾದಿ ಪಾತ್ರ ಆಗಿದೆ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದರೆ ಚಿಂತೆಯನ್ನು ಮಾಡಬಾರದು, ಮೋಹ ಜೀತರಾಗಬೇಕು. ಇಂದಿನ ವರದಾನ ಆಗಿದೆ, ಸಂಪೂರ್ಣ ಆಹುತಿಯ ಮೂಲಕ ಪರಿವರ್ತನೆಯ ಸಮಾರಂಭವನ್ನು ಆಚರಣೆ ಮಾಡುವಂತಹ ದೃಢ ಸಂಕಲ್ಪಧಾರಿಗಳಾಗಿ. ಹೇಗೆ ಒಂದು ಗಾದೆ ಮಾತಿದೆ, ಭೂಮಿಯೇ ಬಾಯ್ಬಿಟ್ಟರೂ ಕೂಡ ನಾನು ನನ್ನ ಧರ್ಮವನ್ನು ಬಿಡುವುದಿಲ್ಲ ಎಂದು ಗಾದೆ ಮಾತಿದೆ ಅಂದ ಮೇಲೆ, ಅಂತಹ ವಾತಾವರಣ ಇದ್ದರೂ ಕೂಡ ಮಾಯೆ ಮಹಾವೀರ ಆಗಿ ನಮ್ಮನ್ನು ಎದುರಿಸಲು ಸಮ್ಮುಖಕ್ಕೆ ಬಂದರೂ ಕೂಡ ನಮ್ಮ ಧಾರಣೆಯನ್ನು ಯಾವ ಕಾರಣಕ್ಕೂ ಬಿಡಬಾರದು. ಸಂಕಲ್ಪದ ಮೂಲಕ ತ್ಯಾಗ ಮಾಡಿರುವಂತಹ ಬೇಡವಾದಂತಹ ವಸ್ತುವನ್ನು ಸಂಕಲ್ಪದಲ್ಲೂ ಸ್ವೀಕಾರ ಮಾಡಬಾರದು. ಸದಾ ಸ್ವಯಂನ ಶ್ರೇಷ್ಠ ಸ್ವಮಾನ, ಶ್ರೇಷ್ಠ ಸ್ಮೃತಿ ಮತ್ತು ಶ್ರೇಷ್ಠ ಜೀವನದ ಸಮರ್ಥ ಸ್ವರೂಪದ ಮೂಲಕ ಶ್ರೇಷ್ಠ ಪಾತ್ರಧಾರಿಯಾಗಿ ಶ್ರೇಷ್ಠತೆಯ ಆಟವನ್ನು ಆಡುತ್ತಿರಬೇಕು. ದುರ್ಬಲತೆಯ ಎಲ್ಲಾ ಆಟ ಸಮಾಪ್ತಿಯಾಗಿ ಬಿಡಬೇಕು. ಯಾವಾಗ ಈ ರೀತಿ ಸಂಪೂರ್ಣ ಆಹುತಿಯನ್ನು ನೀಡುವಂತಹ ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ಪರಿವರ್ತನೆಯ ಸಮಾರಂಭವನ್ನು ಆಚರಣೆ ಮಾಡಲು ಸಾಧ್ಯ ಆಗುತ್ತದೆ. ಈ ಸಮಾರಂಭದ ಡೇಟ್ ಅನ್ನು ಈಗ ಸಂಘಟಿತ ರೂಪದಲ್ಲಿ ನೀವು ಫಿಕ್ಸ್ ಮಾಡಬೇಕು. ಇಂದಿನ ಶ್ಲೋಗನ್ ಆಗಿದೆ, ಸತ್ಯ ವಜ್ರಾಗಿ ನಿಮ್ಮ ವೈಬ್ರೇಷನ್ನ ಹೊಳಪನ್ನು ಇಡೀ ವಿಶ್ವದಲ್ಲಿ ಹರಡಬೇಕು. ಈಗ ನಾವು ನಿಜವಾದ ವಜ್ರಾಗಿ ನಮ್ಮ ಶಕ್ತಿಯ ವೈಬ್ರೇಷನ್ನ ಹೊಳಪನ್ನು ಇಡೀ ವಿಶ್ವದ ನಾಲ್ಕು ಕಡೆ ಹರಡಬೇಕು. ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಸಾಧಾರಣ ಸೇವೆಯನ್ನು ಮಾಡುವುದು ಅದೇನು ದೊಡ್ಡ ಮಾತಲ್ಲ, ಆದರೆ ಕೆಟ್ಟು ಹೋದದ್ದನ್ನು ಸರಿಪಡಿಸುವುದು, ಅನೇಕತೆಯಲ್ಲಿ ಏಕತೆಯನ್ನು ತರುವುದು ದೊಡ್ಡ ಮಾತಾಗಿದೆ. ಬಾಪ್ತಾದ ಹೇಳುತ್ತಾರೆ, ಮೊದಲು ಏಕಮತ ಇರಬೇಕು, ಒಂದೇ ಬಲ ಒಂದೇ ಭರವಸೆ ಇರಬೇಕು ಮತ್ತು ಏಕತೆ ಇರಬೇಕು. ಜೊತೆಗಾರರ ಮಧ್ಯದಲ್ಲಿ ಏಕತೆ ಇರಬೇಕು, ಸೇವೆಯಲ್ಲಿ ಏಕತೆ ಇರಬೇಕು ಮತ್ತು ವಾಯುಮಂಡಲದಲ್ಲೂ ಕೂಡ ಏಕತೆ ಇರಬೇಕು. ಅಂದರೆ ಏಕತೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.